69ನೇ ಶ್ಲೋಕ ಇದೆ. ಆ 69ನೇ ಶ್ಲೋಕ, ಯಾನಿಷ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಷ ವಶ್ಯತೋ ಮುನೇಹೆ ಅಂತ ಹೇಳಿ ಇರುವಂತಹ ಶ್ಲೋಕ. ಇಲ್ಲಿ ಈ ಶ್ಲೋಕವನ್ನು ಎಲ್ಲರೂ ಒಂದಾ ಸೂಪರ್ಫಿಷಿಯಲ್ ಆಗಿ ಅರ್ಥ ಮಾಡಿದ್ದಾರೆ, ಇಲ್ಲ ಇನ್ನೊಂದು ವಿಚಿತ್ರವಾದ ಅರ್ಥವನ್ನು ಮಾಡಿದ್ದಾರೆ. ಸೊ ಉದಾಹರಣೆಗೆ ಮೇಲ್ನೋಟಕ್ಕೆ ಅರ್ಥ ಏನಂದ್ರೆ, ಯಾವುದಾದರೆ ಸಮಸ್ತ ಪ್ರಾಣಿಗಳಿಗೆ ರಾತ್ರಿ ಆಗಿದೋ ಆ ಸಮಯದಲ್ಲಿ ಸಂಯಮಿ ಇಂದ್ರಿಯ ನಿಗ್ರಹ ಉಳ್ಳವನು ಅವನು ಎದ್ದಿರ್ತಾನೆ. ಎಲ್ಲರೂ ಪ್ರಾಣಿಗಳು ಯಾವಾಗಾದ್ರೆ ಎದ್ದಿರ್ತಾರೋ ಅದು ಅವನಿಗೆ ರಾತ್ರಿ ಆಗಿರುತ್ತೆ ಅಂತ ಹೇಳಿ ಶ್ಲೋಕ. ಇದನ್ನು ಯಥಾಯಥವಾಗಿ ಟ್ರೂ ಟ್ರಾನ್ಸ್ಲೇಷನ್ ಮಾಡಿ ಕೆಲವು ಜನ ಹೇಳಿದ್ದಾರೆ. ಅಂದ್ರೆ ಎಲ್ಲರೂ ಮಲಗಿದಾಗ ಪೀಸ್ಫುಲ್ ಆಗಿರುತ್ತೆ, ಆಗ ಅವನೆಲ್ಲ ಧ್ಯಾನ ಗಿನ ಮಾಡ್ತಾ ಕೂತಿರ್ತಾನೆ. ಎಲ್ಲರೂ ಎದ್ದು ಓಡಾಡುವಾಗ ಆಗ ಸ್ವಲ್ಪ ರಗಡ ಶಬ್ದ ನಾಯಿಸಿರುತ್ತೆ, ಸೊ ಆವಾಗ ರೆಸ್ಟ್ ತಗೊಂಡ್ಬಿಟ್ಟು ಆವಾಗ ಮಾಡ್ಕೊಳ್ತಾನೆ. ಸೊ ಈ ವಿಧವಾಗಿ ಈ ವಿಲ್ ಜಸ್ಟ್ ರಿವರ್ಸ್ ಇಸ್ ಡೇ ಅಂಡ್ ನೈಟ್, ರಿವರ್ಸ್ ಮಾಡ್ಕೊಂಡ್ಬಿಡ್ತಾನೆ, ಸೊ ದಟ್ ಹೀ ಕ್ಯಾನ್ ಕಾನ್ಸಂಟ್ರೇಟ್ ಪೀಸ್ಫುಲಿ ಅಂತ ಹೇಳಿ ಈ ತರಹ ಕೆಲವು ಜನ ಅರ್ಥ ಮಾಡ್ತಾರೆ. ಕೆಲವು ಜನ ಹೇಗೆ ಅರ್ಥ ಮಾಡ್ತಾರೆ ಅಂದ್ರೆ, ರಾತ್ರಿ ಹಗಲು ಅಂಬೋದೆಲ್ಲ ಇದೆಲ್ಲ ಅದಕ್ಕೆ ಅವನಿಗೆ ರಾತ್ರಿ ಹಗಲು ವ್ಯತ್ಯಾಸವೇ ಇಲ್ಲ, ರಾತ್ರಿ ಹಗಲಿದ್ದಂಗೆ ಹಗಲು ರಾತ್ರಿ ಇದ್ದಂಗೆ ಅಂದ್ರೆ ಎಲ್ಲ ಮಿಥ್ಯ ಅಂತ ತಿಳ್ಕೊಂಡಿದ್ದಾನೆ, ಮಿಥ್ಯಾಭೂತವಾದ ವಿಷಯಗಳು ಅನ್ನುವ ಮಿಥ್ಯಾ ಅರ್ಥದಲ್ಲಿ ಆ ವಿಧವಾಗಿ ಕೆಲವು ಜನ ಅರ್ಥ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಬಹಳ ಒಂದು ಸುಂದರವಾದ ಅರ್ಥವನ್ನು ಹೇಳಿದ್ದಾರೆ ಆಚಾರ್ಯರು. ಏನಂತ ಹೇಳಿದ್ದಾರೆ ಅಂದ್ರೆ, ಈ ಆಚಾರ್ಯ ಹೇಳಿದ ಅರ್ಥ ಈ ವಿಧವಾಗಿ ನಡೆಯುತ್ತೆ. ಇದು ಯಾವುದಾದ್ರೆ ಅಂದ್ರೆ ಎಲ್ಲರೂ ರಾತ್ರಿ ಸಮಯದಲ್ಲಿ ಹೇಗಿರುತ್ತೆ, ಅಂಧಕಾರವಾಗಿರುತ್ತೆ, ಕತ್ತಲಿರುತ್ತೆ. ಅಂದ್ರೆ ಎಲ್ಲ ಜೀವಿಗಳಿಗಂದ್ರೆ ಎಲ್ಲ ಅಜ್ಞಾನ ಜೀವಿಗಳ ರಾಶಿಗಳಿಗೆ ಯಾವುದು ತಿಳಿಯೋದಿಲ್ಲವೋ, ಅಂಧಕಾರದ ಸದೃಶವಾಗಿರುತ್ತೋ, ಅಂದ್ರೆ ಏನು ಕತ್ತಲಿನಲ್ಲಿ ಏನು ಗೊತ್ತಾಗುದಿಲ್ಲ, ಏನು ಕಾಣಿಸೋದಿಲ್ಲ ಅವರಿಗೆ, ಭಗವಂತನ ಸ್ವರೂಪ ಏನು ಕಾಣಿಸೋದಿಲ್ಲ. ಆದ್ರೆ ಜ್ಞಾನಿ ಆದವನು ಏನು ಮಾಡ್ತಾನೆ, ಇಂದ್ರಿಯ ನಿಗ್ರಹ ಉಳ್ಳಂತಹ ಜ್ಞಾನಿ ಅವನು ಭಗವಂತನ ಸ್ವರೂಪ ಬಗ್ಗೆ ಸ್ಮರಣೆ ಮಾಡ್ತಾ ಅದರ ವಿಚಾರವನ್ನು ಮಾಡ್ತಾನೆ. ಮಿಕ್ಕವರು ಮಾಡದೆ, ವಿಚಾರ ಮಾಡದೆ ಕತ್ತಲು ಅಂತ ಬಿಟ್ಟು ಬಿಟ್ಟ ವಿಷಯವನ್ನು ಅವನು ತಾನು ಆ ವಿಷಯದಲ್ಲಿ ವಿಚಾರ ಮಾಡಲಿಕ್ಕೆ ಬಹಳ ಎಚ್ಚರಿಕೆಯಿಂದ ಇರ್ತಾನೆ. ಸೊ ಹೀ ಈಸ್ ಅವೇಕ್ ಅಂದ್ರೆ ಎಚ್ಚರಿಕೆಯಿಂದ, ಆ ಜ್ಞಾನ ಪರಮಾತ್ಮನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರ್ತಾನೆ. ಆದ್ರೆ ಯಾವ ವಿಷಯದಲ್ಲಿ ಜೀವರಾಶಿಗಳು ಹೆಚ್ಚುತ್ತೆ ಅಂದ್ರೆ ಏನು, ಇದು ಬೇಕು ಅದು ಬೇಕು, ಸೊ ಓಡಾಡ್ತಾ ಇರ್ತಾರೆ. ಅಂದ್ರೆ ಏನು, ವಾಟ್ ಎವರ್ ದೇ ಆರ್ ವೆರಿ ಕಾನ್ಶಿಯಸ್ ಅಬೌಟ್, ಇದು ಬೇಕು ಅದು ಬೇಕಂದ್ರೆ ಯಾರು ಒದ್ದಾಡ್ತಾ ಇರ್ತಾರೋ ಆ ವಿಷಯಗಳಂದ್ರೆ ಪ್ರಾಪಂಚಿಕ ವಿಷಯ ಸುಖಗಳಲ್ಲಿ ಅವನು ಅಪರೋಕ್ಷ ಜ್ಞಾನಿ ಆದವನು ರಾತ್ರಿ ಆದ ಹಾಗ ಕತ್ತಲಿನಲ್ಲಿ ಏನು ಕಾಣಿಸೋದಿಲ್ಲ, ಹಾಗೆ ಅವನು ಅದೆಲ್ಲ ನೋಡೋದಿಲ್ಲ. ಜಸ್ಟ್ ಎಸ್ ಇಟ್ಸ್ ಡಾರ್ಕ್ ಫಾರ್ ಹಿಮ್ ಅಂದ್ರೆ ಏನು, ಅದನ್ನು ಅವನು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಸೊ ಇಟ್ ಈಸ್ ಲೈಕ್ ಇನ್ವಿಸಿಬಲ್ ಫಾರ್ ಹಿಮ್ ಅನ್ನುವ ಅರ್ಥದಲ್ಲಿ ಈ ಅರ್ಥವನ್ನು ಹೇಳಿದ್ದಾರೆ. ಸೊ ಇದು ಬಹಳ ಸುಂದರವಾದ ಅರ್ಥ. ಅಂದ್ರೆ ಏನು, ಇದು ಸುಮ್ಮನೆ ಎಲ್ಲರೂ ಮಾಡ್ಕೊಳ್ಳೋದು ಎದ್ದಿರೋದು ಅಂಬೋ ಸೂಪರ್ಫಿಷಿಯಲ್ ಮೀನಿಂಗ್ ಅಲ್ಲ. ಇದು ಪರಮಾತ್ಮನ ಜ್ಞಾನದ ವಿಷಯದ ಬಗ್ಗೆ ಹೇಗೆ ವರ್ತನೆ ಮಾಡ್ತಾನೆ ಜ್ಞಾನಿ ಅನ್ನುವ ವಿಷಯವನ್ನು ಹೇಳಿದಂತಹ ವಿಷಯ ಇದು. ಸೊ ಈ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅನ್ನು ನೋಡಿದಾಗ ನಮಗೆ ಆಚಾರ್ಯರು ಮಾಡಿದ ಒಂದು ಸಿದ್ಧಾಂತದ ಒಂದು ವಿಶೇಷ ನಮಗೆ ಗೊತ್ತಾಗುತ್ತೆ. ಆದ್ರೆ ಇನ್ನೊಂದು ಇಲ್ಲಿ ನಮಗೊಂದು ಸಂದೇಹ ಬರುತ್ತೆ. ಆಚಾರ್ಯರು ಹೇಳಿದ ಈ ಅರ್ಥ ಬಹಳ ಸುಂದರವಾಗೇ ಇದೆ, ಆದರೆ ಆ ಅರ್ಥವೇ ಸುಂದರವಾಗಿದ್ದಷ್ಟು ಕಾರಣದಿಂದಲೇ ಆ ಅರ್ಥವನ್ನೇ ಇಲ್ಲಿ ಹಾಗೆ ಹೇಳಬೇಕು. ವೈ ಶುಡ್ ವಿ ಗಿವ್ ಜಸ್ಟ್ ಬಿಕಾಸ್ ಇಟ್ಸ್ ಎ ನೈಸ್ ಮೀನಿಂಗ್, ವೈ ಶುಡ್ ವಿ, ಹೌ ಡು ವಿ ನೋ ದಟ್ ವಾಸ್ ದ ಮೀನಿಂಗ್ ದಟ್ ವಾಸ್ ಇಂಟೆಂಡೆಡ್ ಅನ್ನೋದಕ್ಕೆ ನಮ್ಗೆ ಏನು, ವಾಟ್ ಈಸ್ ದ ಪ್ರೂಫ್ ಫಾರ್ ದಟ್ ಅಂತ ಹೇಳಿದ್ರೆ, ನಮ್ಗೆ ಅದಕ್ಕೆ ಪ್ರೂಫ್ ಕಾಂಟೆಕ್ಸ್ಟ್ ಸಂದರ್ಭ ನೋಡ್ರಿ. ಮುಂಚಿನ ಶ್ಲೋಕಗಳನ್ನು ನೋಡಿದರೆ ಆ ಶ್ಲೋಕಗಳು ಫಾರ್ ಎಕ್ಸಾಂಪಲ್ 67, 66, 67, 68 ಶ್ಲೋಕಗಳನ್ನು ನೋಡಿದಾಗ ನಮ್ಗೇನದು, ಉದಾಹರಣೆಗೆ ನಾಸ್ತಿ ಬುದ್ಧಿರಯುಕ್ತಸ್ಯ ನಚ ಅಯುಕ್ತಸ್ಯ ಭಾವನಾ ನಚ ಅಭಾವಯತ ಶಾಂತಿ ಅಶಾಂತಸ್ಯ ಕುತ ಸುಖಂ ಅಂತೇಳಿ. ಅಶಾಂತಿ ಅಂದ್ರೆ ಶಾಂತಿ ಜ್ಞಾನಗಳು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವಸ್ತು ವಿಷಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರಿಗಾದ್ರೆ ವಿಷಯ ಸುಖಗಳ ಮೇಲೆ ಪರಾಮುಖರಾಗದೆ ಭಗವಂತನ ಮೇಲೆ ಏಕಾಗ್ರತೆ ಇಲ್ಲದೆ ಇರ್ತಾರೋ ಅವ್ರಿಗೆ ಧ್ಯಾನ ಸಾಧ್ಯವಾಗುವುದಿಲ್ಲ. ಧ್ಯಾನ ಇಲ್ಲದೆ ಇದ್ರೆ ಅಪರೋಕ್ಷ ಜ್ಞಾನ ಬರೋದಿಲ್ಲ, ಅದು ಇಲ್ಲದೆ ಇದ್ದರೆ ಅವರಿಗೆ ಭಗವಂತನ ಮೇಲೆ ನಿಷ್ಠೆ ಬರೋದಿಲ್ಲ, ಮೋಕ್ಷವು ಬರೋದಿಲ್ಲ. ಶಾಂತಿ, ಶಾಂತಿ ಅನ್ನೇನು ಮೋಕ್ಷ, ಶಾಶ್ವತವಾದ ಸುಖ ಅವರಿಗೆ ಸಿಗೋದಿಲ್ಲ ಅನ್ನೋದು ಹೇಳಿದ್ದಾರೆ 66ನೇ ಶ್ಲೋಕದಲ್ಲಿ. ಅದಾದ್ಮೇಲೆ ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರಿತಿ ಪ್ರಜ್ಞಾಂ ವಾಯುರ್ ನಾವಂ ಇವಾಂಭಸಿ ಅಂತ ಹೇಳಿ. ಹೇಗೆ ಅಂದ್ರೆ ಏನು ನೋಡ್ರಿ, ಗಾಳಿಗೆ ಒಂದು ನಾವೆ ನೀರಿನಲ್ಲಿ ಹೋಗ್ತಾ ಇರುತ್ತೆ, ನೀರಿನಲ್ಲಿ ತೇಲ್ತಾ ಇರುವ ಒಂದು ದೋಣಿ ಗಾಳಿಗೆ ಹೀಗೆ ಹಾಗೆ ಅಲ್ಲಾಡ್ತಾ ಇರುತ್ತೆ. ಸೊ ಈ ಮನಸ್ಸು ಅಂತದ್ದು ಆ ವಿಧವಾಗಿ ಚಾಂಚಲ್ಯಕ್ಕಿಸಿದ. ಸೊ ಈ ಒಂದು ಸಂಸಾರ ಅನ್ನೋದು ಒಂದು ಸಮುದ್ರ ಇದ್ದಂಗೆ, ಅದರಲ್ಲಿ ಸಿಗಾಕೊಂಡಿದೆ ಜೀವ. ಈ ಜೀವನ ಮನಸ್ಸು ಆ ದೋಣಿ ಇದ್ದಂಗೆ ಅದರಲ್ಲಿ ಸಿಗಾಕೊಂಡು ಅಲ್ಲಾಡ್ತಾ ಇರುತ್ತೆ. ಅಲ್ಲಾಡ್ತಾ ಇದ್ರೆ ಆ ಇಂದ್ರಿಯಗಳ ವಿಷಯ ಕಡೆಗೆ ಎಲ್ಲ ಮನಸ್ಸು ಓಡಾಡ್ತಾ ಇರುತ್ತೆ, ಭಗವಂತನ ಕಡೆ ಮನಸ್ಸು ಹೋಗೋದಿಲ್ಲ. ಸೊ ಈ ವಿಧವಾಗಿದ್ರೆ ಜ್ಞಾನಿ ಆದವನು ಆ ವಿಧವಾಗಿ ಮನಸ್ಸನ್ನು ಅಲ್ಲಾಡಿಸಲಿಕ್ಕೆ ಬಿಡದೆ ಪರಮಾತ್ಮನ ಬಗ್ಗೆ ತನ್ನ ಮನಸ್ಸನ್ನು ಓಡಿಸ್ತಾನೆ. ಅಲ್ಲಿ ಅಂದ್ರೆ ಇಲ್ಲಿ ಇಂದ್ರಿಯ ನಿಗ್ರಹದ್ದು ಪ್ರಜ್ಞೆಯದ ವಿಷಯಗಳು ಹೇಗೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಇತ್ಯಾದಿ ವಿಷಯಗಳು ಇವು ಸ್ವಲ್ಪ ಸ್ವಲ್ಪ ಈ ಅರ್ಥವನ್ನು ಮಾಡಿದ್ದಾರೆ ಮಿಕ್ಕವರು. ಸೊ ಈ ಅರ್ಥಗಳನ್ನು ಮಾಡಿದಾಗ ಅಯ್ಯೋ ಈ ಅರ್ಥಗಳನ್ನು ಹೇಳಿದ್ದಾರಲ್ವಾ, ಅದಾದ್ಮೇಲೆ ಏನ್ ಬರುತ್ತೆ ಅನ್ನೋ ಸ್ವಲ್ಪ ಜ್ಞಾನ ಇರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ತಸ್ಮಾತ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣ್ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳಿ. ಸೊ ಅಂದ್ರೆ ಇಲ್ಲಿ ಇಂದ್ರಿಯ ನಿಗ್ರಹ ಬಗ್ಗೆ ಹೇಳ್ತಾ ಇಂದ್ರಿಯಗಳು ಇಂದ್ರಿಯ ಅರ್ಥಗಳಲ್ಲಿ ಅಂದ್ರೆ ತನ್ಮಾರ್ಥಗಳು ಯಾವ್ದಿದೋ ಅದರ ಬಗ್ಗೆ ಆ ವಿಷಯಗಳ ಬಗ್ಗೆ ಓಡಿಸದೆ ತನ್ನ ವಶದಲ್ಲಿ ಯಾರು ಇಟ್ಕೊಂಡಿರ್ತಾನೋ ಅವನಿಗೆ ಅಪರೋಕ್ಷ ಜ್ಞಾನ ಸಿದ್ಧವಾಗುತ್ತೆ ಅಂತ ಹೇಳಿ. ಇದೆಲ್ಲ ಇಂದ್ರಿಯ ನಿಗ್ರಹ ಆಮೇಲೆ ಮನಸ್ಸನ್ನು ತಾವು ಹೇಗೆ ವಶದಲ್ಲಿ ಇಟ್ಕೋಬೇಕು ಹೇಗೆ ಜ್ಞಾನದ ಸಾಧನೆ ಮಾಡಬೇಕು ಈ ವಿಷಯಗಳೆಲ್ಲ ಹೇಳ್ತಾ ಬಂದು ಸಡನ್ ಆಗಿ ಯಾವಾಗಾದ್ರೂ ಈ ಶ್ಲೋಕ ಬಂತು, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಮಿಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹಿ ಅಂತ ಹೇಳಿ ಈ ಶ್ಲೋಕ ಬರುವಾಗ ಅದನ್ನು ಬಿಟ್ಟು ಬಿಟ್ಟು ಆ ಅರ್ಥವನ್ನು ಮುಂಚಿನ ಅಷ್ಟುವರೆಗೆ ಬಂದಿರುವಂತಹ ಅಂಶಗಳನ್ನೆಲ್ಲ ಬಿಟ್ಟು ಬಿಟ್ಟು ಯಾವುದೋ ಒಂದು ಅರ್ಥವನ್ನು ಹೇಳಿಬಿಟ್ರೆ ಟೋಟಲಿ ಔಟ್ ಆಫ್ ಕಾಂಟೆಸ್ಟ್ ಆಗುತ್ತೆ ಅನ್ನೋದು. ಸೊ ಇದು ದಿಸ್ ಇಸ್ ಆಕ್ಚುಲಿ ಒಂದು ಫ್ಲೋ ಅಂತ ಹೇಳ್ತಿಲ್ಲ, ಸ್ಮೂತ್ ಫ್ಲೋ. ಮಿಕ್ಕ ಮುಂಚಿನ ಶ್ಲೋಕಗಳಿಂದ ಈ ಅರ್ಥವನ್ನು ಹೇಳಿದಾಗನೇ ಹೇಳಿದ್ರೆ ಮಾತ್ರನೇ ಈ ಶ್ಲೋಕಕ್ಕೆ ಒಂದು ಸ್ಮೂತ್ ಫ್ಲೋ ಬರುತ್ತೆ, ಮುಂಚಿನ ಶ್ಲೋಕಗಳಿಗೆ ಇದಕ್ಕೆ ಒಂದು ಸಂಬಂಧ ಬರುತ್ತೆ, ಒಂದು ಅನ್ವಯಿಸಿದ್ಧವಾಗುತ್ತೆ. ಇಲ್ಲದೇ ಇದ್ದರೆ ದ ಟೋಟಲ್ ಬ್ಯೂಟಿ ವಿಲ್ ಬಿ ಲಾಸ್ಟ್, ಕಾಂಟೆಕ್ಸ್ಟ್ ಇಸ್ ಲಾಸ್ಟ್, ಮೀನಿಂಗ್ ಇಸ್ ಲಾಸ್ಟ್, ಎಲ್ಲವೂ ಹೋಗುತ್ತೆ. ಸೊ ಆಚಾರ್ಯರು ಮಾಡಿದ್ದು ಈ ಅರ್ಥ ಅದನ್ನೇ ದೃಷ್ಟಿಯಲ್ಲಿಟ್ಟುಕೊಂಡೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಅದನ್ನು ದೃಷ್ಟಿ ಇಟ್ಟುಕೊಂಡೇ ವೇದವ್ಯಾಸ ಮಾಡಿದ್ದಾರೆ ರಚನೆ, ಅದನ್ನು ತಿಳಿದಂತಹ ಮಧ್ವಾಚಾರ್ಯರು ಅದನ್ನು ಆ ಅರ್ಥದಲ್ಲೇ ಮಾಡಿದ್ದಾರೆ ಎಂಬುದು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಈ ಭಾಷ್ಯದಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಆಚಾರ್ಯ ಹೇಳ್ತಾರೆ ಭಾಷ್ಯದಲ್ಲಿ, ಉಕ್ತಂ ಲಕ್ಷಣಂ ಪಿಂಡೀಕೃತ್ಯ ಆಹ ಯಾ ನಿಶಾ ಇತಿ ಅಂತ ಹೇಳಿ. ಇಲ್ಲಿ ಒಂದು ಪದವನ್ನು ಪ್ರಯೋಗ ಮಾಡ್ತಾರೆ, ಪಿಂಡೀಕೃತ್ಯ ಅಂತ ಹೇಳಿ. ಪಿಂಡೀಕೃತ್ಯ ಅಂದ್ರೆ ಪಿಂಡವನ್ನು ಮಾಡೋ, ಅಂದ್ರೆ ಏನು ಒಂದು ಉಂಡೆ ಮಾಡೋದು. ನಮ್ಗೊಂದು ಲಡ್ಡು ಗಟ್ಟಿಯಾಗಿ ಪ್ರೆಸ್ ಮಾಡಿ ಎಲ್ಲ ಪುಡಿ ಪುಡಿಯಾಗಿರುತ್ತೆ, ಅದನ್ನು ಲಡ್ಡು ಮಾಡ್ಬೇಕಂತ ಹೇಳಿ ಗಟ್ಟಿಯಾಗಿ ಒಂದು ಉಂಡೆ ಮಾಡ್ಬೇಕಂದ್ರೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಒಂದುಂಡೆ ಮಾಡ್ತೀವಿ. ಸೊ ದಟ್ ಮೀನ್ಸ್ ಯು ಜಸ್ಟ್ ಕಂಡೆನ್ಸ್ ದ ಥಾಟ್ಸ್, ಆ ಕಂಡೆನ್ಸ್ ಮಾಡಿ ಹೇಳಿದ್ದಾರೆ ಅನ್ನೋದು ಹೇಳೋದಕ್ಕೆ ಪವರ್ಫುಲ್ ಆಗಿ ಹೇಳ್ತಾ ಇದ್ರೆ, ಮುಕ್ತಂ ಲಕ್ಷಣ ಮುಂಚಿನ ಶ್ಲೋಕಗಳಲ್ಲಿ ಹೇಳಿದ ವಿಷಯಗಳನ್ನು ಪಿಂಡೀಕೃತಿಯ ಒಂದು ಪಿಂಡದ ಹಾಗೆ ಮಾಡಿ ಒಂದು ಎಲ್ಲ ಒಂದು ಕಡೆ ಕಂಡೆನ್ಸ್ ಮಾಡಿಬಿಟ್ಟು ಹೇಳಿದ್ದಾರೆ ಈ ಶ್ಲೋಕದಲ್ಲಿ, ಯಾ ನಿಶಾ ಅನ್ನೋ ಶ್ಲೋಕದಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಮಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹಿ ಅನ್ನೋದು ಹೇಳ್ತಾ ಇದ್ದಾರೆ. ಇಲ್ಲಿ ಭಾಷೆಯಲ್ಲಿ ಹೇಳ್ತಾ ಇದ್ರೆ, ಯಾ ಸರ್ವಭೂತಾನಾಂ ನಿಶಾ, ಯಾವುದಾದರೆ ಸಮಸ್ತ ಪ್ರಾಣಿಗಳಿಗೂ ರಾತ್ರಿ ಪ್ರಾಯವಾಗಿದೋ, ರಾತ್ರಿ ಸಮಾನವಾಗಿದೋ, ಅದು ಯಾವುದು ಅಂದರೆ ಪರಮೇಶ್ವರಸ್ಯ ರೂಪಲಕ್ಷಣ. ಪರಮೇಶ್ವರ ಪರಮಾತ್ಮ, ಪರಮಾತ್ಮನ ಸ್ವರೂಪ ಲಕ್ಷಣ ಯಾವುದಿದೋ, ಪರಮೇಶ್ವರ ಸ್ವರೂಪ ಲಕ್ಷಣ, ಪರಮೇಶ್ವರನ ಪರಮಾತ್ಮನ ಸ್ವರೂಪ ಲಕ್ಷಣ ಯಾವುದಿದೋ ಆ ಸ್ವರೂಪ ಲಕ್ಷಣಗಳು, ಯಸ್ಯಾಂ ಸುಪ್ತಾನಿವ ನ ಕಿಂಚಿತ್ ಜಾನಂತಿ, ಅಂದ್ರೆ ಈ ಸಮಸ್ತ ಪ್ರಾಣಿಗಳು ಅಜ್ಞಾನಿ ಪ್ರಾಣಿಗಳು ಯಾರಿದ್ದಾರೋ ಅವರು ನಿದ್ದೆ ಮಾಡಿದವನು ಯಾಗಾದರೆ ರಾತ್ರಿಯಲ್ಲಿ ನಿದ್ದೆ ಮಾಡಿದವನು ಮಿಕ್ಕ ವಿಷಯಗಳನ್ನು ತಿಳಿಯುವುದಿಲ್ಲವೋ ಅದೇ ವಿಧವಾಗಿ ಇವನು ಕೂಡ ನಿದ್ದೆ ಮಾಡಿದವರು ತಿಳಿಯದೇ ಇರುವಂತಹ ಈ ಪರಮಾತ್ಮನ ಬಗ್ಗೆ ವಿಷಯಗಳನ್ನು ಈ ಜ್ಞಾನಿಯಾದವನು ತಿಳ್ಕೊಳ್ತಾನೆ. ಅದಕ್ಕೆ ಸಂಯಮಿ ಅಂದ್ರೆ ಸಂಯಮನ, ಸಮ್ಯಕ್ ಯಮನ, ಚೆನ್ನಾಗಿ ಇಂದ್ರಿಯ ನಿಗ್ರಹಗಳನ್ನು ಮಾಡಿದವನು ಅಂತ ಅರ್ಥ. ಅದಕ್ಕೆ ಕಿಂಚಿತ್ ಜಾನಂತಿ ತಸ್ಯಾಂ ಇಂದ್ರಿಯ ಸಂಯಮಯುಕ್ತ, ಸಂಯಮ ಎಂಬ ಶಬ್ದಕ್ಕೆ ಇಂದ್ರಿಯಗಳನ್ನು ಸಂಯಮ ಚೆನ್ನಾಗಿ ಹತೋಟಿಯಲ್ಲಿ ಕಂಟ್ರೋಲ್ ನಲ್ಲಿ ಇಟ್ಕೊಂಡಂತ ಜ್ಞಾನಿಯಾದವನು, ಇಂದ್ರಿಯ ಸಂಯಮ ಯುಕ್ತ ಜ್ಞಾನಿ ಅಂತಹ ಜ್ಞಾನಿ ಜಾಗೃತಿ ಸಮ್ಯಕ್ ಅಪರೋಕ್ಷೇನ ಪಶ್ಯತಿ ಪರಮಾತ್ಮಾನಂ ಇತಿ ಅರ್ಥ. ಅಂದ್ರೆ ಯಾನಿಶಾ ಸರ್ವಭೂತಾನಾಂ, ಯಾರಾದರೆ ಸರ್ವಸ್ತ ಪ್ರಾಣಿಗಳು ಯಾವ ವಿಷಯದಲ್ಲಿ ಆದರೆ ರಾತ್ರಿ ಸಮಾನವಾಗಿ ಒಂದು ಈ ವಾಟ್ ಯು ಕಾಲ್ ಅದನ್ನು ತಿಳ್ಕೊಳ್ಳದೆ ಹೇಳ್ತಾರೋ, ಅದನ್ನು ದೇ ಡೋಂಟ್ ಇವನ್ ಸೀ ಇಟ್, ಅದನ್ನು ನೋಡದೇನೆ ಇರ್ತಾರೋ ಆ ವಿಷಯವನ್ನು ತಸ್ಯಾಂ ಅಂತಹ ವಿಷಯಗಳಲ್ಲಿ ಜಾಗರ್ತಿ ಸಂಯಮ, ಸಂಯಮಿ ಜಾಗರ್ತಿ, ಸಂಯಮನಾದವನು ಜಾಗರ್ತಿ ಎದ್ದು ಇರ್ತಾನೆ ಅಂದ್ರೆ ಸಮ್ಯಕ್ ಅಪರೋಕ್ಷೇಣ ಪಶ್ಯತಿ, ಅವನು ಎದ್ದಿರ್ತಾನೆ ಅಂದ್ರೆ ಏನು ಅವನು ಚೆನ್ನಾಗಿ ಅಪರೋಕ್ಷ ಜ್ಞಾನದಿಂದ ನೋಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಪರೋಕ್ಷ ಜ್ಞಾನಿಗಳ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಏನು ಅಂದರೆ, ಎಲ್ಲರೂ ಮಲಗಿದ ವಿಷಯವನ್ನು ಅವನು ಎದ್ದಿರ್ತಾನೆ ಅಂದರೆ, ಅವೆಲ್ಲರೂ ನೋಡದೇ ಇರುವಂತಹ ಪರಮಾತ್ಮನ ಲಕ್ಷಣಗಳನ್ನು ಅವನು ಚೆನ್ನಾಗಿ ಅದರ ಬಗ್ಗೆ ವಿಚಾರವನ್ನು ಮಾಡ್ತಾನೆ, ತಿಳುಕೊಳ್ತಾನೆ, ನೋಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದೇ ಯಸ್ಯಾಂ ವಿಷಯ ಲಕ್ಷಣಾಯಾಂ ಭೂತಾನಿ ಜಾಗೃತಿ ತಸ್ಯಾಂ ನಿಶಾಯಾಮಿವ ಸುಪ್ತಃ ಪ್ರಾಯಃ ನ ಜಾನಾತಿ. ಯಾವ ಯಸ್ಯಾಂ ಅಂದ್ರೆ ಯಾವ ವಿಷಯ ಲಕ್ಷಣ ವಿಷಯ ಸುಖಗಳು, ಡೇ ಟು ಡೇ ಮಂಡೇನ್ ಸುಖಗಳು ಯಾವುದಿದೋ ಅದರ ಬಗ್ಗೆ ಭೂತಾನಿ ಸಮಸ್ತ ಪ್ರಾಣಿಗಳು ಕೂಡ ಜಾಗೃತಿ ಎದ್ದಿರ್ತವೋ ಅಂದ್ರೆ ಅದರ ಬಗ್ಗೆ ಆಶೆಯನ್ನು ಹೊಂದು ಅದರ ಮೇಲೆ ಮನಸ್ಸನ್ನು ಯಾವಾಗಲೂ ಇಟ್ಕೊಂಡಿರ್ತಾರೆ, ಅದರ ಬಗ್ಗೆ ಅವರಿಗೆ ಎಚ್ಚರ ಇರುತ್ತೆ. ಅಂತಹ ಒಂದು ವಿಷಯಗಳಲ್ಲಿ ತಸ್ಯಾಂ ಆ ವಿಷಯಗಳಲ್ಲಿ ನಿಶಾಯಾಮಿವ ರಾತ್ರಿಯ ಸಮಾನವಾಗಿ ಸುಪ್ತ ಮಲಕೊಂಡಂತೆ ಪ್ರಾಯ ಸುಪ್ತ ಪ್ರಾಯ ನ ಜಾನಾತಿ. ಮಲಕೊಂಡವನು ಹೇಗಾದರೆ ಬಾಹ್ಯ ವಿಷಯಗಳನ್ನು ತಿಳಿಯದೇ ಇರ್ತಾನೋ ಆ ವಿಧೇಯವಾಗಿ ಅದೇ ವಿಧವಾಗಿ ಈ ಜ್ಞಾನಿಯಾದವನು ಆ ಬಾಹ್ಯ ವಿಷಯಗಳನ್ನು ವಿಷಯ ಸುಖಗಳನ್ನು ತಿಳಿಯದೇ ಇರ್ತಾನೆ. ಅವನು ತಿಳಿಯದೇ ಇರ್ತಾನೆ ಅಂದರೆ ಅರ್ಥ ಏನು? ದಟ್ ಡಸಂಟ್ ಮೀನ್ ಈಸ್ ಇಗ್ನೋರೆಂಟ್ ಅಬೌಟ್ ದೋಸ್, ಹಿ ಇಗ್ನೋರ್ಸ್ ದೋಸ್. ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಇಗ್ನೋರಿಂಗ್ ಅಂಡ್ ಬೀಯಿಂಗ್ ಇಗ್ನೋರೆಂಟ್. ಬೀಯಿಂಗ್ ಇಗ್ನೋರೆಂಟ್ ಅಂದರೆ ಅದನ್ನು ಟೋಟಲಿ ಇಗ್ನೋರೆಂಟ್ ಅಂದ್ರೆ ಅಜ್ಞಾನದ ಜೊತೆ ಇರುವಂತಹದ್ದು. ಆದ್ರೆ ಇವನ್ಗೆ ಆ ವಿಷಯಗಳು ಗೊತ್ತು, ಅದನ್ನು ಇಗ್ನೋರ್ ಮಾಡ್ತಾನೆ. ಹಿ ಇಸ್ ನಾಟ್ ಇಗ್ನೋರೆಂಟ್ ಬಟ್ ಹಿ ಇಗ್ನೋರ್ಸ್ ಡೆಮ್. ಸೊ ಅದಕ್ಕೆ ಸುಪ್ತ ಪ್ರಾಯ ನ ಜಾನಾತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಂದ್ರೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಮತ್ತಾದಿವತ್ ಗಮನಾದಿ ಪ್ರವೃತ್ತಿ ತದುಕ್ತಂ ದೇಹಂತು ತಂ ನ ಚರ್ಮಂ ದೇಹೋಪಿ ದೈವವಶಕಃ ಇತಿ ಶ್ಲೋಕಾಭ್ಯಾಂ ಮನನ ಯುಕ್ತೋ ಮುನಿ ಪಶ್ಯತಃ ಇತ್ಯಸ್ಯ ಸಾಧನಂ ಆಹಾ ಅಂತೇಳಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮತ್ತಾದಿವತ್ ಗಮನಾದಿ ಪ್ರವೃತ್ತಿ ಅಂತೇಳಿ ಅಂದ್ರೆ ಈಗ ಹುಚ್ಚಿಡ್ದವನು ಏನಿರ್ತಾನೆ, ಹಿ ಸೀಸ್ ಔಟ್ ಸೈಡ್ ಥಿಂಗ್ಸ್, ಬಟ್ ಏನೋ ಹುಚ್ಚಿಡ್ದವನು ಹೋಗ್ತಾ ಓಡ್ತಾನೆ. ಹಿ ಡಸಂಟ್ ಕೇರ್ ಫಾರ್ ದೋಸ್ ಥಿಂಗ್ಸ್, ಹಿ ಜಸ್ಟ್ ವಾಕ್ಸ್ ಅವೇ. ಈ ಇಗ್ನೋಸ್, ಅವನಿಗೆ ಒಳ್ಳೆ ಒಂದು ಸುಂದರವಾದ ಒಂದು ಪದಾರ್ಥ ಕೊಟ್ಟರೆ ಅದನ್ನು ತೆಗೆದು ಬಿಸಾಕ್ತಾನೆ, ಹೊಟ್ಟೋಗ್ತಾನೆ. ಸೊ ಹಿ ಜಸ್ಟ್ ಅಂದ್ರೆ ಏನು, ಹಿ ಕ್ಯಾನ್ ಸಿ ದ ಬ್ಯೂಟಿಫುಲ್ ಆಬ್ಜೆಕ್ಟ್ ಬಟ್ ಹಿ ಫಾರ್ ಹಿಮ್ ಇಟ್ಸ್ ಆಫ್ ನೋ ವ್ಯಾಲ್ಯೂ, ಅದನ್ನು ಬಿಸಾಕ್ ಹೋಗ್ತಾನೆ. ಅಂದ್ರೆ ನೋಡ್ರಿ, ಇಲ್ಲಿ ಆಕ್ಚುಲಿ ದೇ ಆರ್ ಕಂಪೇರಿಂಗ್, ಒಳ್ಳೆ ಜ್ಞಾನಿಯನ್ನು ಒಂದು ಹುಚ್ಚನ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಹುಚ್ಚ ಇದ್ದಂಗಿರ್ತಾನೆ ಅಂದ್ರೆ, ಅದಕ್ಕೆ ಆ ದಾಸರಾಯ ಹೇಳ್ತಾರೆ ಹುಚ್ಚು ಹಿಡಿಯಿತು ನನಗೆ, ಹುಚ್ಚು ಹಿಡಿಯಿತು ಅಂದ್ರೆ ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಕೆಟ್ಟ ವಿಷಯದಲ್ಲಿ ಹುಚ್ಚು ಬೇರೆ, ಒಳ್ಳೆ ವಿಷಯದಲ್ಲಿ ಹುಚ್ಚು ಬೇರೆ. ಹುಚ್ಚು ಅನ್ನೋದು ಹೇಗಂದ್ರೆ ಪರಮಾತ್ಮನ ಬಗ್ಗೆ ಹುಚ್ಚ ಹೇಗಾದ್ರೆ ಕೆಲವು ವಿಷಯಗಳನ್ನು ಅವನು ಬೇಕು ಅಂತ ಹೇಳ್ಕೊಳ್ತಾನೆ, ಕೆಲವು ವಿಷಯಗಳನ್ನು ಬೇಡ ಅಂತ ಬಿಟ್ಟು ಬಿಡ್ತಾನೆ ಅವನು. ಅದು ಲೋಕ ಮಾಡೋ ದೃಷ್ಟಿಯಲ್ಲಿ ಅದು ಹುಚ್ಚಿದ್ದಂಗೆ ಇರುತ್ತೆ. ಅದೇ ವಿಧವಾಗಿ ಈ ಜ್ಞಾನಿಯಾದವನು ಲೋಕ ಎಲ್ಲ ಬೇಕು ಅನ್ನೋ ವಿಷಯಗಳನ್ನು ಅವನು ಬಿಟ್ಟು ಬಿಡ್ತಾನೆ, ಲೋಕವೆಲ್ಲ ಬೇಡ ಅನ್ನೋ ವಿಷಯವನ್ನು ಅವನು ಹಿಡ್ಕೊಳ್ತಾನೆ. ಆದ್ರೆ ಬಿಕ್ಕವ್ರು ನೋಡಿ ಇವನು ಏನಪ್ಪ ಇವನೇ ಹುಚ್ಚ ಇದ್ದಂಗಿದ್ದಾನೆ ಅಂತ ತಿಳ್ಕೋಬಹುದು. ಜಡಭರ್ತನ ಕೇಸ್ನಲ್ಲಿ ಹಾಗಾಯ್ತು, ಜಡಭರ್ತನ ನೋಡ್ಬಿಟ್ಟು ಅವರು ಅನ್ನಂದ್ರೆಲ್ಲ ಇವನು ಏನು ಗೊತ್ತಿಲ್ಲ ಅವನು ಹುಚ್ಚ ಅಂತ ಹೇಳಿ ಅವ್ರು ಭಾವನೆ ಮಾಡ್ತಾರೆ. ಆದ್ರೆ ಜಡಭರ್ತ ಏನು ಮಾಡ್ತಾನೆ, ಮಿಕ್ಕವರೆಲ್ಲ ಯಾವ್ದಾದ್ರು ಬೇಡ ಅಂತ ಅರ್ಥೋ ಅದನ್ನು ಅಂದ್ರೆ ಪರಮಾತ್ಮನ ಜ್ಞಾನ ಅಪರೋಕ್ಷ ಜ್ಞಾನವನ್ನು ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಸೊ ಅದೇ ಅನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತಾದಿವತ್ತು ಗಮನಾದಿ ಪ್ರವೃತ್ತಿ ಅಂತ ಹೇಳಿ, ಹುಚ್ಚನಾದವನು ಇದ್ದಂತೆ ಇರ್ತಾರೆ ಅವರು ಅಂತೇಳಿ. ಅವಂದ್ರೆ ಇವರು ಹುಚ್ಚರು ಅಂತಲ್ಲ ಅರ್ಥ ಅಲ್ಲ, ಹುಚ್ಚರು ಇದ್ದಂತೆ. ಸೊ ಇಟ್ ಲುಕ್ಸ್ ಅದರ್ಸ್ ವಿಲ್ ಮಿಸ್ಟೇಕ್ ದೆಮ್ ಫಾರ್ ಮ್ಯಾಡ್ ಪೀಪಲ್ ಬಟ್ ದೇ ಆರ್ ನಾಟ್ ಮ್ಯಾಡ್ ಬಟ್ ದೇ ಆರ್ ರಿಯಲಿ ಅಪರೋಕ್ಷ ಜ್ಞಾನಿಸ್. ಅಂದ್ರೆ ಹಾಗಂದ್ರೆ ಹುಚ್ಚರೆಲ್ಲ ಅಪರೋಕ್ಷ ಜ್ಞಾನ ಅಂತ ಹಾಗೆ ಹೇಳ್ತಾ ಇಲ್ಲ. ಇಲ್ಲಿ ಏನಂದ್ರೆ ಹುಚ್ಚರು ಇದ್ದಂತೆ ಅಂದ್ರೆ ಮಿಕ್ಕವರು ನೋಡಿ ಅಪರೋಕ್ಷ ಜ್ಞಾನ ನೋಡಿ ಇವರು ಏನು ಈ ತರ ವಿಚಿತ್ರವಾಗಿದ್ದಾರಲ್ವಾ ಅಂತ ಒಂದು ಭಾವನೆ ಬರಬಹುದು. ಆದ್ರೆ ಅದಕ್ಕೊಂದು ವಿಶೇಷವಾದ ಕಾರಣ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ತದುಕ್ತಂ ದೇಹಂತು ತಂ ನ ಚರ್ಮಂ ದೇಹೋಪಿ ದೈವಶಃ ಅಂತೇಳಿ ಅಂದ್ರೆ ಇದು ಭಾಗವತದ ಎರಡು ಶ್ಲೋಕಗಳನ್ನು ಇಲ್ಲಿ ಆಚಾರ್ಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಆ ಎರಡು ಶ್ಲೋಕಗಳು ಮೂರನೇ ಸ್ಕಂದದಲ್ಲಿ 28ನೇ ಅಧ್ಯಾಯದಲ್ಲಿ 37ನೇ ಶ್ಲೋಕ ಒಂದು, ಆಮೇಲೆ ಅದೇ ಅಧ್ಯಾಯದಲ್ಲಿ 38ನೇ ಶ್ಲೋಕ 37-38 ಈ ಎರಡು ಶ್ಲೋಕಗಳಲ್ಲಿ ಬರುವ ಒಂದು ವಿಷಯವನ್ನು ಇಲ್ಲಿ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ದೇಹಂ ತಂ ನ ಚರ್ಮಂ ದೇಹೋಪಿ ದೈವವಶಃ ಅನ್ನುವ ಎರಡು ಶ್ಲೋಕಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಚರ್ಮದೇಹವನ್ನು ಈಗ ಚರ್ಮದೇಹ ಅಂದ್ರೆ ಏನು ಅನ್ನೋದು, ಚರ್ಮದೇಹ ಮೀನ್ಸ್ ದ ಫೈನಲ್ ಬಾಡಿ ಅಂತೀವಿ ನಾವು. ಐ ಮೀನ್ ಟ್ರೂ ಟ್ರಾನ್ಸ್ಲೇಷನ್ ಮಾಡ್ತೀವಿ. ಏನು ಈ ಫೈನಲ್ ಚರ್ಮದೇಹ ಅಂದ್ರೆ, ಮೋಕ್ಷ ಯೋಗ್ಯನಾದ ಜೀವ ಅವನು ಮೋಕ್ಷಕ್ಕೆ ಹೋಗಲಕ್ಕೆ ಮುಂಚೆ ಕೊನೆಗೆ ಅಂದ್ರೆ ಅವನು ಕೊನೆಯ ಜನ್ಮ ಬಂದಾಗ ಆ ಮೋಕ್ಷಕ್ಕೆ ಹೋಗುವ ಸ್ಥಿತಿಯಲ್ಲಿ ದ ಫೈನಲ್ ಬಾಡಿ ದಟ್ ಹಿ ಆಪ್ಟೇನ್ಸ್, ಆ ಚರ್ಮದೇಹದಲ್ಲಿ ಅವನು ಬಹಳ ಒಂದು ವಿಶೇಷವಾದ ಸಾಧನೆಯನ್ನು ಮಾಡ್ತಾನೆ. ಸೊ ಆ ಚರ್ಮದೇಹ ಜೀವವನ್ನು ತಾಡಿದಾಗ ಆ ಜೀವನ ಹೇಳ್ತಾ ಅಂದ್ರೆ ಈ ಚರ್ಮದೇಹವನ್ನು ಪೂರ್ಣ ಜ್ಞಾನ ಇರುತ್ತೆ ಅವನಿಗೆ. ಅವನೇನೇನು ತಿಳ್ಕೊಳ್ತಾ ಅಂದ್ರೆ ಈ ಚರ್ಮದೇಹ ಮೇಲೆ ನನಗೆ ಆಶೆ ಬೇಡ ಅಂತ ತಿಳ್ಕೊಳ್ತಾನೆ. ಈ ಚರ್ಮದೇಹ ತನ್ನದು ಅನ್ನೋ ಭಾವನೆ ಇರುವುದಿಲ್ಲ ಅವನಿಗೆ. ಇದು ಪರಮಾತ್ಮನ ಅಧೀನ ಅನ್ನುವ ಭಾವನೆ ಪೂರ್ತಿಯಾಗಿರುತ್ತೆ. ಅಂದ್ರೆ ಪ್ರತಿ ಒಂದು ಕ್ಷಣವು ಅಂತಹ ಒಂದು ಉತ್ತಮ ಜೀವ ಚರ್ಮದೇಹದಲ್ಲಿ, ಅಂದ್ರೆ ಮೋಕ್ಷಕ್ಕೆ ಹೋಗಲಕ್ಕೆ ಒಂದು ಸ್ಟೇಜ್ ಜಸ್ಟ್ ಬಿಫೋರ್ ದಟ್, ಆಗ ತಾಳಿದ ದೇಹವನ್ನಲ್ಲಿ ತನ್ನ ಬಿಂಬರೂಪನಾದಂತಹ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಬಿಂಬರೂಪನಾದ ಪರಮಾತ್ಮನನ್ನು ಯಾವಾಗಲೂ ನೋಡಿಕೊಳ್ತಾ ದೇಹದ ಮೇಲೆ ಆಶೆಯನ್ನು ಬಿಟ್ಟು ಈ ಚರ್ಮದೇಹ ನನಗೆ ಪರಮಾತ್ಮ ಕೊಟ್ಟಿದ್ದು, ನನಗೆ ಸಾಧನೆ ಮಾಡಲಿಕ್ಕೆ, ನನ್ನ ಅನುಗ್ರಹ ಮಾಡಲಿಕ್ಕೆ ಕೊಟ್ಟಿದ್ದಾನೆ, ಇದರ ಮೇಲೆ ನನಗೆ ಆಶೆ ಇರಬಾರದು ಅಂತ ಹೇಳಿ ಈ ಚರ್ಮದೇಹ ತನ್ನದು ಅಂತ ತಿಳ್ಕೊಳ್ಳದೆ ಅದು ಪರಮಾತ್ಮನದು ಅನ್ನೋ ಅಧೀನವ ಅಂತ ತಿಳ್ಕೊಂಡು ಯಾರಿರ್ತಾನೋ ಅವನು ಬಹಳ ಮಹಾಜ್ಞಾನಿ ಅನ್ನೋದು ಒಂದು. ಅದು ಒಂದು ಶ್ಲೋಕ ಹೇಳುತ್ತೆ. ಇನ್ನೊಂದು ಶ್ಲೋಕ ಏನು ಹೇಳುತ್ತೆ ಅಂದ್ರೆ, ದೇಹ ಆರಂಭವಾದಾಗಿಂದ ಕರ್ಮ ಮಾಡ್ತಾ ಇರ್ತಾನೆ. ಸೊ ಕರ್ಮ ಮಾಡ್ತಾ ಇದ್ರೆ ದೇಹ ಇತ್ತೆ. ಸೊ ಈ ದೇಹ ದೈವದ ಅಧೀನದಲ್ಲಿದೆ. ಈ ದೈವದ ಅಧೀನದಲ್ಲಿ ಇರುವ ಈ ದೇಹ ಚರ್ಮದೇಹ ಅನ್ನೋ ಒಂದು ಅಪರೋಕ್ಷ ಜ್ಞಾನ ಅವನಿಗೆ ಗೊತ್ತಾದಾಗ ಅವನೇನು ಮಾಡ್ತಾನೆ ಅಂದ್ರೆ, ನಾನು ದೇಹಗಳು ಬರುವಾಗಿಂದ ಈ ಕರ್ಮಗಳನ್ನು ಮಾಡ್ತಾ ಬಂದಿದ್ದೀನಿ, ನನಗೆ ಈ ದೇಹ ಬಿಟ್ಟೋದ್ರೆ ಈ ಕರ್ಮದ ಬಂಧನ ನನಗೆ ಬಿಟ್ಟೋಗತ್ತೆ, ಇದು ನನಗೆ ಚರ್ಮದೇಹ. ಸೊ ಕರ್ಮದ ಬಂಧನೆಯನ್ನು ಬಿಡಿಸುವಂತಹ ಒಂದು ಅವಕಾಶವನ್ನು ಕೊಡುವಂತಹ ದೇಹ ಇದು ಅಷ್ಟೇ ಅನ್ನೋದು, ಅಷ್ಟು ಒಂದು ತಿಳುವಳಿಕೆ ಇಟ್ಟುಕೊಂಡು ಆ ದೇಹವು ಪರಮಾತ್ಮನ ಅಧೀನವಾಗಿರುವ ಈ ದೇಹದ ಮೂಲಕವಾಗಿ ನನಗೆ ಕರ್ಮಬಂಧ ಮೂಲ ನಿರ್ಮೂಲವಾಗುತ್ತೆ ಅನ್ನೋ ಒಂದು ಜ್ಞಾನದಿಂದ ಆರು ಯೋಗಿ ಇರ್ತಾನೆ, ಮುನಿ ಇರ್ತಾನೆ ಅನ್ನೋದ ಈ ಎರಡು ವಿಷಯಗಳನ್ನು ಕೋಟ್ ಮಾಡಿ ಈ ಕಾರಣದಿಂದ ನಮಗೆ ಇಲ್ಲಿ ಹೇಳಿದ ವಿಷಯ ಸಂಯಮಿ ಮುನಿ ಅನ್ನೋ ವಿಷಯಗಳು ಒಂದು ಅಪರೋಕ್ಷ ಜ್ಞಾನಿಗಳ ಬಗ್ಗೆ ವಿಶೇಷವಾಗಿ ಹೇಳಿದಂತಹ ಒಂದು ವಿಷಯಗಳೇ ಹೊರತು ಸುಮ್ಮನೆ ಮಲಗಿದ್ದಾಗ ಎದ್ದಿರೋದು, ಎದ್ದಿರುವಾಗ ಮಲಗಿರೋದು ಅಂತ ಹೇಳಿದ ಅರ್ಥದಲ್ಲಿ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರಯೋಗ ಸಂಯಮಿ ಅಂದ್ರೆ ಸಮ್ಯಕ್ ಯಮನ ಮಾಡುವವನು ಅಂದ್ರೆ ಯಾವಾರಾದರೆ ಚೆನ್ನಾಗಿ ತನ್ನ ಇಂದ್ರಿಯಗಳನ್ನು ವಶದಲ್ಲಿಟ್ಕೊಂಡಾನ ಅವನು ಸಂಯಮಿ ಅಂತ ಹೇಳಿ. ಮುನಿ ಅಂದ್ರೆ ಏನು ಅಂದ್ರೆ, ಮುನಿ ಅನ್ನುವ ಶಬ್ದಕ್ಕೆ ಯಾರು ಯಾವಾಗಲೂ ಮನನ ಮಾಡ್ತಾನ ಅವನು, ಅದಕ್ಕೆ ಆಚಾರ್ಯ ಅದನ್ನು ಡಿಫೈನ್ ಮಾಡ್ತಾ ಇದ್ದಾರೆ, ಮನನಯುಕ್ತ ಮುನಿಹಿ ಅಂತೇಳಿ. ಮುನಿ ಅಂದ್ರೆ ಮನನವನ್ನು ಮಾಡುವವನು, ಯಾವಾಗಲೂ ಪರಮಾತ್ಮನ ವಿಷಯವನ್ನು ಮನನ ಮಾಡುವವನು ಮುನಿ ಅಂತೇಳಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪಶ್ಯತಃ ಪಶ್ಯತ ನಿಶ ಪಶ್ಯತಃ ಅನ್ನುವ ಹೇಳಿದ್ರೆ ಸಾಧನ ಅಂದ್ರೆ ಅವನು ಎಲ್ಲವನ್ನು ನೋಡ್ತಾನೆ ಅಂದ್ರೆ ಅರ್ಥ ಏನು, ಅದು ಸಾಧನಕ್ಕೆ ಉಪಯೋಗಿಸ್ಕೊಳ್ತಾನೆ ಅನ್ನುವ ಅರ್ಥ ಅನ್ನೋದನ್ನು ಅದನ್ನು ಹೇಳಿದ್ದಾರೆ. ಸೊ ದಿಸ್ ಆರ್ ದ ಹೈಲೈಟ್ಸ್ ಭಾಷೆಯಲ್ಲಿ ಆಚಾರ್ಯರು ಹೇಳಿದ್ದಾರೆ. ಅದಾದ್ಮೇಲೆ ತಾತ್ಪರ್ಯದಲ್ಲಿ ಅದನ್ನೇ ಥಾಟ್ನೇ ಮತ್ತೆ ಹೇಳ್ತಾ ಇದ್ದಾರೆ. ದೇವೇಭ್ಯೋ ಅನ್ಯೇ ಯದಾ ಬ್ರಹ್ಮ ಪಶ್ಯಂತಿ ಅನ್ಯನ್ನ ದೃಶ್ಯತೆ ನಿಶಾಮಿವ ಸುವ್ಯಕ್ತಂ ಯಥಾ ಅನ್ಯೈಹಿ ಬ್ರಹ್ಮ ನೇಯತೆ ಆಶ್ಚರ್ಯ ವಸ್ತು ದೃಕ್ ಯದೃಕ್ ವ್ಯಕ್ತಂ ಅನ್ಯತ್ ನ ಪಶ್ಯತಿ ಐಕ ಅಗ್ರ್ಯಾತ್ ವಾ ಸುಖ ಉದ್ರೇಕಾತ್ ದೇವಾಹ ಸೂರ್ಯವತ್ ಏವಚ ಪ್ರಾಯಶಃ ಸರ್ವವೇತ್ತಾರಃ ತತ್ರಾಪಿ ಉತ್ತರ ಉತ್ತರಂ ಇತಿ ಬ್ರಹ್ಮತರ್ಕೆ. ಇಲ್ಲಿ ಇನ್ನೊಂದು ವಿಷಯ ಅಂದ್ರೆ ದೇವತೆಗಳನ್ನು ಕೂಡ ಇಟ್ಕೊಂಡು, ದೇವತೆಗಳನ್ನು ಬಿಟ್ಟು ಇತರ ಜ್ಞಾನಿಗಳು ಬ್ರಹ್ಮವನ್ನು ಸ್ಪಷ್ಟವಾಗಿ ಕಾಣ್ತಾ ಇರ್ತಾರೆ. ಅಂದ್ರೆ ಏನಂದ್ರೆ, ದೇವತೆಗಳು ಹೇಗಿದೆ ಅವರಿಗೆ, ದೇವತೆಗಳಿಗೆ ನಿದ್ದೆ ಅನ್ನೋದೇ ಇಲ್ಲ. ಸೊ ಅವರು ಅನಿಮಿಷರು ಅಂತೇಳಿ, ಸೊ ದೇ ಆರ್ ಅನಿಮಿಷಾಸ್, ಅವರಿಗೆ ನಿದ್ದೆ ಅನ್ನೋದೇ ಇಲ್ಲ. ಆದ್ರೆ ದೇವತೆಗಳನ್ನು ಬಿಟ್ಟು ಇಲ್ಲಿ ಅಪರೋಕ್ಷ ಜ್ಞಾನಿಗಳು ಯಾರಿದ್ದಾರೋ ಆ ಅಪರೋಕ್ಷ ಜ್ಞಾನಿಗಳು ಅವರೇನು ಮಾಡ್ತಾರೆ ಅಂದ್ರೆ, ರಾತ್ರಿಯಲ್ಲಿ ಅದೇ ಮಲಗಿದವರಂತೆ ಯಾವ ವಿಷಯಗಳು ಪ್ರತ್ಯೇಕವಾಗಿ ಅವರಿಗೆ ಕಾಣುವುದಿಲ್ಲ. ಅಜ್ಞಾನಿಗಳು ಬ್ರಹ್ಮನನ್ನು ಕಾಣದೇ ಇರುವಂತೆ ಇವರು ಬ್ರಹ್ಮ ಇತರ ವಸ್ತುಗಳಂದ್ರೆ ವಾಟ್ ಎವರ್ ಬ್ರಹ್ಮ ವಸ್ತುಗಳು ಬ್ರಹ್ಮ ಇತರ ವಸ್ತುಗಳು ಬ್ರಹ್ಮ ವಸ್ತುಗಳನ್ನು ಬ್ರಹ್ಮ ಇತರ ವಸ್ತುಗಳನ್ನು ಅಜ್ಞಾನಿಗಳು ಒಂದನ್ನು ನೋಡ್ತಾರೆ, ಒಂದನ್ನು ನೋಡುವುದಿಲ್ಲ. ರಿವರ್ಸ್ ಇಸ್ ದ ಕೇಸ್ ವಿತ್ ಜ್ಞಾನಿಗಳು. ಜ್ಞಾನಿಗಳು ಬ್ರಹ್ಮ ವಸ್ತುಗಳನ್ನು ನೋಡ್ತಾರೆ, ಬ್ರಹ್ಮೇತರ ವಸ್ತುಗಳನ್ನು ನೋಡೋದಿಲ್ಲ. ಅಜ್ಞಾನಿಗಳು ಹೇಗಾದ್ರೆ ಬ್ರಹ್ಮ ವಸ್ತುಗಳನ್ನು ನೋಡುವುದಿಲ್ಲ, ಬ್ರಹ್ಮೇತರ ವಸ್ತುಗಳನ್ನು ನೋಡ್ತಾರೋ ಅದೇ ವಿಧವಾಗಿ ಜ್ಞಾನಿಗಳು ಬ್ರಹ್ಮ ವಸ್ತುಗಳನ್ನು ನೋಡ್ತಾರೆ, ಬ್ರಹ್ಮೇತರ ವಸ್ತುಗಳನ್ನು ನೋಡುವುದಿಲ್ಲ ಅನ್ನೋದನ್ನು ಇದು ಅವರವರ ಯೋಗ್ಯತಾನುಸಾರ ತಾರತಮ್ಯಾನುಸಾರ ನಡೆಯುತ್ತೆ ಅನ್ನೋದನ್ನು ವಿಷಯವನ್ನು ಅಲ್ಲಿ ಹೇಳಿದ್ದಾರೆ. ಸೊ ಅದನ್ನು ಆಕ್ಚುಲ್ ಆಗಿ ನಾವು ಗೀತೆಯನ್ನು ನೋಡುವಾಗ ವಿಲ್ ಗೋಯಿಂಗ್ ಟು ಡೀಟೇಲ್ಸ್, ಅದು ಹೇಗೆ ಆ ತಾತ್ಪರ್ಯದಲ್ಲಿ ಇರುವ ವಿಶೇಷಾರ್ಥವನ್ನು ವಿಲ್ ಸೀ ಇನ್ ಡೀಟೇಲ್ಸ್ ಲೇಟರ್. ಸೊ ಇಲ್ಲಿ ಇನ್ನೊಂದು ಅನದರ್ ಕಾನ್ಸೆಪ್ಟ್ ಒಂದು ನೋಡೋಣ ಅಂತೇಳಿ, ಐ ಥಿಂಕ್ 5ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕ. ಇದು ಕೂಡ ಒಂದು ಶ್ಲೋಕ. ಇಲ್ಲಿ ಏನಂದ್ರೆ, ವಿದ್ಯಾವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅಂತೇಳಿ. ಅಂದ್ರೆ ಇದನ್ನು ಸೂಪರ್ಫಿಷಿಯಲ್ ಮೀನಿಂಗ್ ನೋಡಿದ್ರೆ ಏನಂದ್ರೆ ವಿದ್ಯಾವಿನಯ ಸಂಪನ್ನನಾದವನಲ್ಲಿ ವಿಷಯದಲ್ಲಿಯೂ, ಬ್ರಾಹ್ಮಣನ ವಿಷಯದಲ್ಲಿಯೂ, ಗವಿ ಅಂದ್ರೆ ಒಂದು ಗೋವಿನ ವಿಷಯದಲ್ಲಿಯೂ, ಆಮೇಲೆ ಹಸ್ತಿನಿ ಅಂದ್ರೆ ಒಂದು ಆನೆ ವಿಷಯದಲ್ಲಿಯೂ, ಶುನಿ ಅಂದ್ರೆ ಒಂದು ನಾಯಿದ ವಿಷಯದಲ್ಲಿಯೂ, ಶ್ವ ಪಾಕೆ, ಶ್ವ ಅಂದ್ರೆ ನಾಯಿ, ನಾಯಿಯ ಮಾಂಸವನ್ನು ಅಡಿಗೆ ಮಾಡ್ಕೊಂಡು ತಿನ್ನುವನಂದ್ರೆ ಅಂದ್ರೆ ಚಂಡಾಲ ಅಂತ ಹೇಳಿ, ಚಂಡಾಲನ ವಿಷಯದಲ್ಲಿಯೂ ಪಂಡಿತಾಹ ಸಮದರ್ಶಿನ, ಜ್ಞಾನಿಗಳು ಸಮದರ್ಶಿಗಳಾಗಿರ್ತಾರೆ ಅಂದ್ರೆ ಅವರೆಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ತಾರೆ ಜ್ಞಾನಿಗಳು ಅಂತೇಳಿ. ಇದನ್ನು ಹಾಗೆ ಟ್ರೂ ಟ್ರಾನ್ಸ್ಲೇಷನ್ ಮಾಡ್ತಾರೆ, ಜ್ಞಾನಿಗಳು ಇವೆಲ್ಲನ್ನು ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣದ ವಿಷಯದಲ್ಲಿಯೂ, ಗೋ ವಿಷಯದಲ್ಲಿಯೂ, ಆಮೇಲೆ ಆನೆ ವಿಷಯದಲ್ಲಿ, ಇವೆಲ್ಲದ ವಿಷಯದಲ್ಲಿ, ನಾಯಿ ನಾಯಿ ಮಾಂಸ ತಿನ್ನುವಂತಹ ಚಂಡಾರ, ಎಲ್ಲರ ವಿಷಯದಲ್ಲಿ ಜ್ಞಾನಿಗಳು ಸಮಾನವಾಗಿರ್ತಾರೆ ಅಂತ ಅವರೆಲ್ಲರೂ ಒಂದೇ ವಿಧವಾಗಿ ಟ್ರೀಟ್ ಮಾಡ್ತಾನೆ ಜ್ಞಾನಿ ಅಂತ ಹೇಳಿ ಕೆಲವು ಜನ ಮಾಡೋದು. ಕೆಲವು ಜನ ಏನ್ ಮಾಡ್ತಾರೆ, ಇವೆಲ್ಲರೂ ಸಮಾನ ಅಂತ ಹೇಳಿದ್ದಾರೆ ಅಂದ್ರೆ ಅರ್ಥ ಏನು, ಇವೆಲ್ಲ ಭೇದ ನಮಗೆ ಕಾಣಿಸುತ್ತೆ, ಅಪ್ಯಾರೆಂಟ್ ಡಿಫ್ರೆನ್ಸಸ್ ಓನ್ಲಿ, ಅವೆಲ್ಲವೂ ಮಿಥ್ಯಾ. ಇದು ಮಿಥ್ಯಾತ್ವವನ್ನು ಕೂಡ ಹೇಳುವಂತಹ ಒಂದು ಶ್ಲೋಕ ಅಂತ ಹೇಳಿ ಇಲ್ಲಿ ಮಿಥ್ಯಾತ್ವವನ್ನೇ ಅರ್ಥ ಮಾಡುವಂತಹ ಅವರು ಕೆಲವು ಜನ ಇದ್ದರೆ ಇದರ ಸೂಪರ್ಫಿಷಿಯಲ್ ಮೀನ್ ಅದು ಎಷ್ಟು ಅಪ್ಸರ್ಡ್ ಆಗಿದ್ರು ಕೂಡ ಈ ಸೂಪರ್ಫಿಷಿಯಲ್ ಮೀನಿಗೆ ಎಲ್ಲದರನ್ನು ಪಂಡಿತರು ಸಮಾನವಾಗಿ ನೋಡ್ತಾರೆ ಅಂತ ಹಾಗೆ ಅರ್ಥವನ್ನು ಮಾಡಿದ್ದಾರೆ. ಆದರೆ ಅದನ್ನು ಆಚಾರ್ಯರು ಹಾಗೆ ಅರ್ಥ ಮಾಡಕೂಡದು, ಅದರ ನಿಜವಾದ ಅರ್ಥ ಏನು ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ಮಾತಾಡ್ತಾ ಇರೋದು ಸುಮ್ಮನೆ ಆಕುಳು, ಆಮೇಲೆ ಆನೆ, ಬ್ರಾಹ್ಮಣ, ಒಂದು ನಾಯಿ, ಈ ವಿಷಯಗಳನ್ನು ಆ ಮೇಲ್ನೋಟದ ಅರ್ಥಗಳನ್ನು ಮಾತ್ರ ಹೇಳ್ತಾ ಇಲ್ಲ. ಪರಮೇಶ್ವರ ಸ್ವರೂಪಾಣಾಂ ಸರ್ವತ್ರ ಸಾಮ್ಯದರ್ಶನಂ ಚ ಅಪರೋಕ್ಷ ಜ್ಞಾನ ಸಾಧನಂ ಇತಿ ಆಶಯವಾನ್ ಆಹಾ ವಿದ್ಯಾ ಇತಿ ಅಂತೇಳಿ. ಅಂದ್ರೆ ಅರ್ಥ ಏನಂದ್ರೆ ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣ ಎದ್ದಾನೆ, ಅವನ ಒಳಗೆ ಪರಮಾತ್ಮ ಇದ್ದಾನೆ ಅಂತರ್ಯಾಮಿಯಾಗಿ. ಒಂದು ಗೋವಿನಲ್ಲಿಯೂ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ, ಹಸ್ತಿ ಅಂದ್ರೆ ಆನೆಯಲ್ಲಿಯೂ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ, ನಾಯಿಯಲ್ಲಿಯೂ ಅಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ, ನಾಯಿ ಮಾಂಸ ತಿನ್ನುವ ಚಂಡಾಲ್ನಲ್ಲಿಯೂ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ. ಆದರೆ ಎಲ್ಲ ವಸ್ತುಗಳಲ್ಲಿಯೂ ಅಂತರ್ಯಾಮಿಯಾಗಿರುವ ಪರಮಾತ್ಮನನ್ನು ಪಂಡಿತರು ಆ ಪರಮಾತ್ಮನ ರೂಪಗಳನ್ನು ಸಮಾನವಾಗಿ ನೋಡ್ತಾರೆ ಅಂತೇಳಿ. ಅಂದ್ರೆ ಅವರನ್ನು ಸಮಾನವಾಗಿ ನೋಡೋದಂದ್ರೆ ವಿ ಡೋಂಟ್ ಟ್ರೀಟ್, ಒಂದು ಹುಚ್ಚು ನಾಯಿ ಮನೆಯಲ್ಲಿ ಬಂದ್ರೆ ಆ ಇದು ಪರಮಾತ್ಮನ ರೂಪ ಅಂತ ಹೇಳಿ ನಾವು ಆ ನಾಯಿಯನ್ನು ತಗೊಂಡು ಬಂದು ಮನೇಲಿ ಕೂಡಿಸಿಟ್ಕೊಂಡು ಸೋಫಾನಲ್ಲಿ ಇಟ್ಕೊಂಡು ಕೂಡಿಸಿಡಲ್ಲ, ಇಲ್ಲ ಪೂಜೆ ಮಾಡೋದಿಲ್ಲ. ಯಾಕೆ ಅಂದರೆ ಅಧಿಷ್ಠಾನ ಬೇರೆ, ಅಧಿಷ್ಠ ಅಲ್ಲಿ ಆ ಒಳಗೆ ನಾನು ಈ ವ್ಯಾಪ್ತಿ ಸಂಧಿ ಹರಿಕಥಾಂಶದಲ್ಲಿ ಹೇಳುವಾಗ ಆ ಎಲ್ಯಾಬರೇಟ್ ಮಾಡಿದೆ ಏನಂದ್ರೆ ವ್ಯಾಪ್ತಿ ಬೇರೆ, ಸನ್ನಿಧಾನ ಬೇರೆ, ವಿಭೂತಿ ಬೇರೆ ಅಂತ ಹೇಳಿ. ವ್ಯಾಪ್ತಿಯ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಸನ್ನಿಧಾನದ ವಿಷಯ ಇನ್ನೊಂದು, ವಿಭೂತಿಯ ವಿಷಯ ಇನ್ನೊಂದು. ಇಲ್ಲಿ ಸನ್ನಿಧಾನದ ವಿಷಯ ಹೇಳ್ತಾ ಇಲ್ಲ, ವ್ಯಾಪ್ತಿಯ ವಿಷಯವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಜ್ಞಾನಿಗಳಾದವರು ವ್ಯಾಪ್ತಿಯನ್ನು ನೋಡ್ತಾರೆ, ಸನ್ನಿಧಾನವನ್ನು ನೋಡ್ತಾರೆ, ಆಮೇಲೆ ವಿಭೂತಿಯನ್ನು ನೋಡ್ತಾರೆ. ಸನ್ನಿಧಾನದ ಪ್ರಕಾರ ನಾವು ಸಾಧನೆ ಮಾಡಬೇಕು, ವ್ಯಾಪ್ತಿಯನ್ನು ತಿಳ್ಕೊಂಡಿರಬೇಕು. ಉದಾಹರಣೆಗೆ ದುರ್ಯೋಧನನ ಒಳಗ ಕೂಡ ಪರಮಾತ್ಮನ ರೂಪ ಇದೆಯಲ್ವಾ ಅಂತ ಹೇಳಿ ಭೀಮಸೇನ ದುರ್ಯೋಧನ ಜೊತೆ ಯುದ್ಧ ಮಾಡಿದೆ, ದುರ್ಯೋಧನ ಒಳಗೆ ಪರಮಾತ್ಮ ಇದ್ದಾನೆ, ಸೊ ದುರ್ಯೋಧನ ಜೊತೆ ನಾನು ಯುದ್ಧ ಮಾಡಕೂಡುದು ಅಂತೇಳಿ ಭೀಮಸೇನ ಇದ್ದಿಲ್ಲ. ದುರ್ಯೋಧನ ಕೆಟ್ಟವನು, ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾನೆ, ಯುದ್ಧ ಮಾಡಿದ್ದಾನೆ. ಆದ್ರೆ ದುರ್ಯೋಧನ ಒಳಗೆ ಪರಮಾತ್ಮನ ರೂಪ ಇದಲ್ವಾ ಅಂದ್ರೆ ಇದೆ, ಪರಮಾತ್ಮನ ರೂಪ ಇದೆ. ಅಲ್ಲಿ ಒಳಗಿರುವ ಪರಮಾತ್ಮನ ರೂಪವನ್ನು ಏನ್ ಹೇಳುತ್ತೆ ಅಂದ್ರೆ ಭೀಮಸೇನ ದೇವರಿಗೆ ಹೇಳುತ್ತೆ, ಇವನು ಕೆಟ್ಟವನು, ಇವನಿಗೆ ಶಿಕ್ಷೆ ಮಾಡಂತ ಹೇಳುತ್ತೆ. ಸೊ ನಾವು ಎಲ್ಲಿ ಎಲ್ಲಿ ಹೇಗೆ ವರ್ತನೆ ಮಾಡಬೇಕು ಅನ್ನೋದು ಪರಮಾತ್ಮನ ರೂಪಗಳನ್ನು ತಿಳ್ಕೊಂಡಷ್ಟರಲ್ಲೇ ನಮ್ಮ ಧರ್ಮಾಧರ್ಮ ವಿಚಕ್ಷಣ ಜ್ಞಾನ ಕೆಟ್ಟದು ಕೆಡು ಹೋಗಬಾರದು. ಸೊ ಅದಕ್ಕೆ ಆಕ್ಚುಲ್ ಆಗಿ ಅದರ ವಿಷಯವನ್ನು ತಾತ್ಪರ್ಯದಲ್ಲಿ ಅದನ್ನು ವಿಸ್ತಾರ ಮಾಡಿ ಹೇಳ್ತಾರೆ. ಬಟ್ ಇಲ್ಲಿ ವ್ಯಾಪ್ತಿಯ ವಿಷಯವನ್ನು ಹೇಳ್ತಾ ಇದ್ದಾರೆ. ಎಲ್ಲ ವಸ್ತುಗಳಲ್ಲಿ ಕೂಡ ಎಷ್ಟೇ ಕೆಟ್ಟ ವಸ್ತುಗಳಲ್ಲಿ, ಎಷ್ಟೇ ಒಳ್ಳೆ ವಸ್ತು ಇರಲಿ, ಅದರ ಒಳಗಿರುವ ಪರಮಾತ್ಮನ ರೂಪಗಳೆಲ್ಲವೂ ಸಮಾನವಾಗಿದೆ. ಆದರೆ ಅವೆಲ್ಲವನ್ನೂ ನಾವು ಸಮಾನವಾಗಿ ಟ್ರೀಟ್ ಮಾಡಬೇಕಂತಲ್ಲ, ಅದರ ಒಳಗಿರುವ ಪರಮಾತ್ಮನ ರೂಪಗಳನ್ನು ಸಮಾನ ಅಂತ ನೋಡಬೇಕೇ ಹೊರತು ಅವರನ್ನು ಸಮಾನವಾಗಿ ಟ್ರೀಟ್ ಮಾಡಬೇಕಂತ ಅರ್ಥ ಅಲ್ಲ ಅನ್ನೋದು. ಅಷ್ಟೇ ಅಲ್ಲದೆ ಅದರಲ್ಲಿ ತಾತ್ಪರ್ಯದಲ್ಲಿ ಅದನ್ನು ಕ್ಲಾರಿಫೈ ಮಾಡ್ತಾರೆ. ಏನಂದ್ರೆ ಅದಕ್ಕೆ ಆಚಾರ್ಯರು ಭಾಷೆಯಲ್ಲಿ ಒಂದರ್ಥ ಕೊಡ್ತಾರೆ, ಕೆಲವು ಸಂದರ್ಭದಲ್ಲಿ ತಾತ್ಪರ್ಯದಲ್ಲಿ ಇನ್ನೊಂದರ್ಥ ಕೊಡ್ತಾರೆ, ಕೆಲವು ಸಂದರ್ಭಗಳಲ್ಲಿ ಭಾಷೆಯಲ್ಲಿ ಕೊಟ್ಟ ಅರ್ಥವನ್ನು ತಾತ್ಪರ್ಯದಲ್ಲಿ ವಿಸ್ತಾರ ಮಾಡ್ತಾರೆ, ಕೆಲವು ಸಂದರ್ಭಗಳಲ್ಲಿ ಭಾಷೆಯಲ್ಲಿ ಕೊಟ್ಟ ಅರ್ಥದ ಒಂದು ಮೂಲ ರೂಪ ಏನು ಅಂತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಕೆಲವು ವಿಷಯಗಳಲ್ಲಿ ಭಾಷೆಯಲ್ಲಿ ಒಂದು ಅರ್ಥ ಕೊಟ್ಟಾಗ ಆ ಅರ್ಥಕ್ಕೆ ನಾವು ಇನ್ನೊಂದು ಡೈರೆಕ್ಷನ್ ಅಲ್ಲಿ ಹೋಗುವ ಯಾವುದಾದ್ರೂ ಅಪಾರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿ ಅದನ್ನು ರಿಸಾಲ್ವ್ ಮಾಡ್ತಾರೆ. ಸೊ ಇಲ್ಲಿ ದಟ್ ಕೈಂಡ್ ಆಫ್ ಎ ಕೇಸ್. ಇಲ್ಲಿ ಏನ್ ಹೇಳಿದ್ದಾರೆ, ಭಾಷೆಯಲ್ಲಿ ಕರೆಕ್ಟ್ ಆಗಿ ಹೇಳಿದ್ದಾರೆ, ಏನು ಎಲ್ಲ ರೂಪಗಳು ಪರಮಾತ್ಮ ರೂಪಗಳು ಸಮಾನ ಅಂತೇಳಿ. ಆವಾಗ ನಮಗೆ ಒಂದು ಕನ್ಫ್ಯೂಷನ್ ಬಂದು ಪರಮಾತ್ಮನ ರೂಪಗಳು ಸಮಾನವಾಗಿದ್ದಕ್ಕೋಸ್ಕರ ಅವರನ್ನು ಇನ್ನೊಂದು ಕಾಲ ಸೊ ಇಲ್ಲಿ ಪರಮಾತ್ಮನ ರೂಪಗಳು ಸಮಾನವಾಗಿದ್ದರೂ ಕೂಡ ಮಿಕ್ಕವರನ್ನು ನಾವು ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದನ್ನು ಅದನ್ನು ಕ್ಲಾರಿಫೈ ಮಾಡಿ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ವಿಷಮೇಶ್ವಪಿ ಜೀವೇಶು ಸಮೋ ವಿಷ್ಣು ಸದೈವತು ಯತ್ ತೃಣಾದಿ ಗತಸ್ಯಾಪಿ ಗುಣಾಹ ಪೂರ್ಣಾಹ ಹರೇಹೇ ಸದಾ ಇತಿ ಚ ಅಂಥೇಳಿ. ಅಂದ್ರೆ ಏನು ಅಂದ್ರೆ, ಇಲ್ಲಿ ಬ್ರಾಹ್ಮಣ, ಗೋವು, ಆನೆ ಇತ್ಯಾದಿ ವಿಷಯ ಜೀವರಲ್ಲಿ ತಾರತಮ್ಯ ಇದ್ದರೂ ಕೂಡ ಇವರಲ್ಲಿ ಇರೋ ವಿಷ್ಣು ಸಮನಾಗಿದ್ದ ಅಂತ ಇರಬೇಕೆ ಹೊರತು ತೃಣಜೀವನನ್ನು ಪರಮಾತ್ಮನ ಸಮಾನವಾಗಿ ತೋರಿಸುವುದು ಇಲ್ಲ ಮಧ್ಯದಲ್ಲಿರುವ ಜೀವ ಅಂದ್ರೆ ಎಲ್ಲರನ್ನೂ ಪರಮಾತ್ಮನ ಸಮನಾಗಿ, ಇದು ಅದ್ವೈತಕ್ಕೆ ದೊಡ್ಡ ಬ್ಲೋ. ದಿಸ್ ಇಸ್ ಎ ಪೀಪಲ್ ಇಸ್ ಎಲ್ಲ ಒಂದೇ ಸಮಾನ ಅಂತ ಹೇಳಿದ ನೋಡ್ರಿ, ದಿಸ್ ಇಸ್ ದ ಅದ್ವೈತ. ಎಲ್ಲ ಹರಿಯ ರೂಪಗಳು ಸಮಾನ ಅಂದ್ರೆ ಎಲ್ಲವೂ ಅದ್ವೈತಗಳೇ, ಎಲ್ಲವೂ ಹರಿಯೇ, ಎಲ್ಲ ಜೀವವೂ ಹರಿಯೇ ಅಂತ ಹಾಗೆ ಹೇಳುವಂದ್ರೆ ಹಾಗೆ ತಿಳ್ಕೋಬಾರದು ಅನ್ನೋದು. ಅಂದ್ರೆ ತೃಣಜೀವರಿದ್ದಾರೆ, ಎಲ್ಲ ವಿಧವಾದ ಜೀವಗಳಿದ್ದಾರೆ, ಅವರ ಗುಣಗಳು ಯಾವಾಗಲೂ ಪೂರ್ಣವಲ್ಲ. ಆದ್ರೆ ಅದರ ಒಳಗಿರುವ ಪರಮಾತ್ಮನ ಗುಣ ಅದರ ಒಳಗಿದ್ದರೂ ಕೂಡ ಅವನ ಗುಣಗಳು ಪೂರ್ಣವೇ ಹೊರತು ಅವರ ಗುಣ, ಆ ಜೀವಗಳ ಗುಣ ಪೂರ್ಣವಲ್ಲ ಅಂಥೇಳಿ. ಯತ್ ತೃಣಾದಿ ಗತಸ್ಯಾಪಿ ಗುಣಾಹ ಪೂರ್ಣಾಹ ಹರೇಹೇ ಸದಾ. ಅಂದ್ರೆ ತೃಣಜೀವಿಗಳ ಒಳಗೆ ಇದ್ದರೂ ಕೂಡ ಪರಮಾತ್ಮನ ಗುಣಗಳು ಪೂರ್ಣವಾಗಿರುತ್ತೆ, ಆದರೆ ಆ ತೃಣಜೀವಿಗಳಿಗೆ ಪೂರ್ಣತ್ವ ಇಲ್ಲವೇ ಇಲ್ಲ. ಅದೇ ವಿಧವಾಗಿ ಇಲ್ಲಿ ಕೂಡ ಬ್ರಾಹ್ಮಣ, ಗೋವು, ಆನೆ ಇತ್ಯಾದಿ ಜೀವಗಳ ತಾರತಮ್ಯ ಇದೆ. ಅಷ್ಟೇ ಅಲ್ಲದೆ ಅದರ ಒಳಗಿರುವ ಪರಮಾತ್ಮನಲ್ಲಿ ರೂಪಗಳಲ್ಲಿ ತಾರತಮ್ಯ ಇಲ್ಲ. ಸೊ ಕೆಲವು ಜನ ಪರಮಾತ್ಮ ರೂಪಗಳಲ್ಲಿ ತಾರತಮ್ಯ ಮಾಡುವವರಿದ್ದಾರೆ. ಸೊ ಅವರಿಗೆ ಅಂತಹ ಅವರು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪರಮಾತ್ಮ ರೂಪಗಳೆಲ್ಲ ಸಮಾನವಾಗಿದೆ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳಿದಾಗ ಪರಮಾತ್ಮ ರೂಪಗಳಲ್ಲಿ ತಾರತಮ್ಯ ನೋಡುವುದು ಬುದ್ಧಿ ಇಲ್ಲದೆ ಕೆಲಸ. ಅಷ್ಟೇ ಅಲ್ಲದೆ ಬ್ರಾಹ್ಮಣ, ಗೋವು, ಆನೆ ಇತ್ಯಾದಿ ಜೀವದ ವಿಷಯದಲ್ಲಿ ತಾರತಮ್ಯ ತಿಳ್ಕೊಳ್ಳದೆ ಇರುವುದು ಅದು ತಪ್ಪು. ಅದಕ್ಕೆ ವಿಷಮೇಶು ಅಪಿ ಜೀವೇಶು ಅಂತ ಹೇಳಿದ್ದಂದ್ರೆ ಜೀವರಾಶಿಗಳು ವಿಷಮ ಅಂದ್ರೆ, ವಿಷಮ ಅಂದ್ರೆ ಏನು, ಸಮಕ್ಕೆ ಆಪೋಸಿಟ್. ಸಮ ಮೀನ್ಸ್ ದೇ ಆರ್ ಆಲ್ ಈಕ್ವಲ್, ವಿಷಮ ಮೀನ್ಸ್ ದೇ ಆರ್ ಅನ್ಈಕ್ವಲ್. ಸೊ ವಿಷಮೇಶು ಅಪಿ ಜೀವೇಶು ಅಂದ್ರೆ ಜೀವರಾಶಿಗಳೆಲ್ಲ ಕೂಡ ವಿಷಮಗಳು ಅಂದ್ರೆ ತಾರತಮ್ಯ ಇದ್ದರೂ ಕೂಡ ದೇ ಆರ್ ಅನ್ಈಕ್ವಲ್, ದೇರ್ ಇಸ್ ಅ ವೇರಿಯೇಷನ್ ಇನ್ ದೆಮ್. ಈ ಒಂದು ದೇರ್ ಇಸ್ ವೇರಿಯೇಷನ್ ಇನ್ ದೆಮ್, ಅದರ ಒಳಗಿರುವ ಪರಮಾತ್ಮನ ರೂಪಗಳಲ್ಲಿ ವೇರಿಯೇಷನ್ ಇಲ್ಲ ಅನ್ನುವ ವಿಷಯವನ್ನು ಹೇಳ್ತಾ ಇದ್ರು. ಅಂದ್ರೆ ಪರಮಾತ್ಮನ ರೂಪಗಳಲ್ಲಿ ತಾರತಮ್ಯ ಇಲ್ಲ, ಆದರೆ ಆ ಜೀವರಾಶಿಗಳ ವಿಷಯಗಳಲ್ಲಿ ತಾರತಮ್ಯ ಇದೆ. ಅವರೆಲ್ಲರನ್ನು ಸಮಾನವಾಗಿ ನೋಡಬೇಕು ಅಂದರೆ ಅವರ ಒಳಗಿರುವ ಪರಮಾತ್ಮ ರೂಪಗಳನ್ನು ಸಮಾನವಾಗಿ ನೋಡಬೇಕಂತ ಅರ್ಥ ಹೊತ್ತು ಅವರನ್ನೆಲ್ಲ ಒಂದು ಸಮಾನವಾಗಿ ನೋಡಬೇಕಂತ ಅರ್ಥ ಅಲ್ಲ. ಅಂದ್ರೆ ಅವರ ಜೀವಗಳನ್ನು ಸಮಾನವಾಗಿ ನೋಡಬೇಕಂತ ಅರ್ಥ ಅಲ್ಲ, ಅವರ ದೇಹಗಳನ್ನು ಸಮಾನವಾಗಿ ನೋಡಬೇಕಂತ ಅರ್ಥವೂ ಅಲ್ಲ. ನಮ್ಮ ಕರ್ತವ್ಯದಲ್ಲಿ ನಾವು ಯಾವಾಗಲೂ ಆ ಪರಮಾತ್ಮನ ರೂಪಗಳನ್ನು ತಿಳ್ಕೋಬೇಕು ಸರಿಯಾಗಿ ಅಂತ ಹೇಳಿದ್ರೆ, ಪರಮಾತ್ಮ ನಮಗೆ ಯಾವ ಧರ್ಮ ಬೋಧನೆ ಮಾಡಿದಾನೋ ಆ ಧರ್ಮದ ಪ್ರಕಾರವೂ ನಾವು ವರ್ತನೆ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಮುಖ್ಯವಾದ ಅಂಶ. ಅದನ್ನು ನಾವು ಜ್ಞಪ್ತಿಯಲ್ಲಿ ಇಟ್ಟುಕೋಬೇಕು ಅನ್ನೋದನ್ನು ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಸೊ ಈ ಎರಡು ಶ್ಲೋಕಗಳಲ್ಲಿ ಈ ವಿಧವಾಗಿ ಸಂಕ್ಷೇಪವಾಗಿ ಕಾನ್ಸೆಪ್ಟ್ಸ್ ಏನಂದ್ರೆ, ಮಿಕ್ಕವರು ಅಪಾರ್ಥ ಮಾಡಿಕೊಂಡ ವಿಷಯಗಳನ್ನು ಹೇಗೆ ಆಚಾರ್ಯರು ರಿಸಾಲ್ವ್ ಮಾಡಿದ್ದಾರೆ, ಹೇಗೆ ಸರಿಯಾದ ಅರ್ಥವನ್ನು ನಮಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಸಂಕ್ಷೇಪವಾಗಿ ನೋಡಿದ್ದೀವಿ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಸೋಣ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದಿರ್ವಾ ಬುದ್ಧ್ಯಾತ್ಮನಾ ವಾ.